ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் ஷாபாண்மணி விமோசனம் ஸ்வநாம கிரஹணாதேவா நிரஸ்தக்ரஹ விக்ரஹம் வ்ருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜான வசார்ணசே உத்துங்கரங்காய மத்வதுக்தார்த்தயே நம. குருமகுலகுணஜம் சத்குணைதாபிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்வூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஃ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்த்ராய நமதாம் காமதேனவே. நீலாபராக்ஷிதானந்தலீலாகோபாலபாலிதாம் வித்யாபயோநிதீம் வந்தே ப்ரஹ்மவித்யாகுரும். ब्रह्मचर्य हरिप्रीति सुविद्या बालसारिणः इष्टदां कष्टहर्तॄणः विद्यामान्यां मुनीन् वाजिराजपदद्वन्द्ववारिजासत्तमानसां विश्वप्रियगुरुं वन्दे मन्दोऽहं देवीशुद्धये. सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शुभगोविन्दसन्निधौ. चिन्तामणिं सुभक्तानां कल्पवृक्षं च कामदम् சுவாமினம் துவாம் ரகுப்பிரயமதிர்த்தம் வந்தேஷ்டம் அஜானதிமிரச்சேதம் புத்திசம்பிரதாயகம் விஜான விமலம் சாந்தம் விஜயர்த்தகுரும் பதே ஸ்ரீகுருப்போ நம. ஹரி ஓம். முந்தே கிருஷ்ண கிளத்தானே த்ரைவித்யாஹ மாம் சோமபாஹ ஊத்தபாபாஷ்டம் பிரார்த்தையுரேந்திரலோக்கம் அஷ்ணாந்தி திவ்யாம் திவிதேவ போகாம். த்ரைவித்யாங்கிற மூராக வித்தியகள் ருக்வேத யஜுர்வேத சாமவேத இல்லையா அர்த்தா இதே வேத ಏನು ಹೇಳುತ್ತಾ ಇದೆ ಅಂತ ಗೊಂದಲ. ಅದರಲ್ಲಿ ಕೆಲವರು ಹೇಳುತ್ತಾರೆ ಸ್ವಲ್ಪ ವೇದ ಭಾಗ ದೇವರನ್ನ ಹೇಳುತ್ತೆ, ಮಿಕ್ಕದ್ದೆಲ್ಲ ಯಜ್ಞ ಪ್ರಕ್ರಿಯೆಯನ್ನು ಹೇಳುತ್ತೆ ಅಂತ ವಾದ. ಅದಕ್ಕೆ ಆಚಾರ್ಯರಂದ್ರು ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇದೆ ಯಜ್ಞ ಪ್ರಕ್ರಿಯೆಯನ್ನು ಮಾಡಬೇಕು ಹೇಗೆ ಅಂತ ಹೇಳುವುದು ಹೌದು, ವಿಧಾನ ಇದೆ. ಆದರೆ ಪ್ರಧಾನವಾಗಿ ವೇದ ಹೊರಟದ್ದೇ ಶ್ರೀಹರಿಯನ್ನು ಕುರಿತು ತಿಳಿಸಲಿ. ಯಾಕೆ ಇದನ್ಯಾಕೆ ತಿಳಿಸಬಾರದು, ಇದನ್ನೇ ಯಾಕೆ ತಿಳಿಸಬಾರದು, ಶ್ರೀಹರಿಯನ್ನೇ ವೇದ ಪ್ರಧಾನವಾಗಿ ಹೇಳುತ್ತೆ ಅಂತ ಯಾಕೆ ಹೇಳುತ್ತೀರಾ? ಅವಾಗ ಹೇಳುತ್ತಾರೆ ಪ್ರಳಯ ಕಾಲದಲ್ಲಿ ವೇದ ಉಂಟಾ ಇಲ್ಲ ಅಂದ್ರು, ಇದೆ ಅಂದ್ರು. ಆವಾಗ ವೇದ ಸದಾ ಹೇಳುತ್ತಾ ಇರುತ್ತಲ್ಲ ಯಾವುದರ ಕುರಿತು, ಆ ಯಜ್ಞಗಳು ಪ್ರಳಯ ಕಾಲದಲ್ಲಿದ್ವ, ಯಜ್ಞ ಮಾಡುವವರು ಇದ್ರ ಎಲ್ಲ ಮಲಗಿದ್ರು. ಮತ್ತೆ ಅಂಥ ಕಾಲಕ್ಕೂ ವೇದ ಹೇಳುತ್ತಾ ಇದೆ ಅಂದ್ರೆ ಅದು ಇರುವಂತಹ ವಸ್ತುವನ್ನು ಕುರಿತೇ ಹೇಳುತ್ತೆ, ಇಲ್ಲದನ್ನು ಕುರಿತು ಹೇಳಿದ್ರೆ ಸುಳ್ಳಾಗುತ್ತೆ. ವೇದ ಸತ್ಯವಾದ ಜ್ಞಾನ, ಈಗ ಒಂದು ಪದಾರ್ಥ ಇದೆ, ಇದರ ಜ್ಞಾನ ಬಂತು ಅಂದ್ರೆ ಪದಾರ್ಥ ಸತ್ಯ ಆದರೆ ಅದರ ಜ್ಞಾನ ಸತ್ಯ. ಪದಾರ್ಥ ಸುಳ್ಳಾದರೆ ಅದರ ಜ್ಞಾನ ಇದೆ ಅಂತ ಬರುವ ಜ್ಞಾನ ಸುಳ್ಳಾಗುತ್ತೆ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಇರುವಂತಹ ವ್ಯಕ್ತಿ ಇವನೊಬ್ಬನೇ, ಮಿಕ್ಕದೆಲ್ಲ ಶಾಂತವಾಗಿರುತ್ತೆ, ಯಜ್ಞ ಯಾವುದಿರಲ್ಲ. ಅಂಥ ಕಾಲಕ್ಕೆ ವೇದ ಯಾವುದನ್ನು ಕುರಿತು ಹೇಳುತ್ತೆ? ಶ್ರೀಹರಿಯನ್ನ ಕುರಿತೇ ಹೇಳಬೇಕು, ಬೇರೆ ಗತಿ ಇಲ್ಲ. ಆದ್ದರಿಂದ ಯಾವಾಗ್ಲೂ ಕೂಡ ವೇದ ಪ್ರಧಾನವಾಗಿ ಇಡೀ ವೇದ ಶ್ರೀಹರಿಯನ್ನೇ ಹೇಳುತ್ತೆ. ಸೃಷ್ಟಿ ಕಾಲದಲ್ಲಿ ವಿಶೇಷವಾಗಿ ಈ ಸ್ಥಿತಿ ಕಾಲದಲ್ಲಿ ಯಜ್ಞಗಳನ್ನ ಕುರಿತು ಕೂಡ ಹೇಳುತ್ತೆ. ಏನದು ಅಂದರೆ ವಿಶೇಷವಾಗಿ ಹೇಳುತ್ತಾರೆ ಪುತ್ರ ಕಾಮೋ ಯಜೇತ ಸ್ವರ್ಗ ಕಾಮೋ ಯಜೇತ ಹೇಳುತ್ತಾರೆ. ಪುತ್ರರು ಬೇಕಾ ಯಜ್ಞ ಮಾಡಿ, ಸ್ವರ್ಗ ಬೇಕಾ ಯಜ್ಞ ಮಾಡಿ, ಮೂರು ವೇದಗಳಲ್ಲೂ ಮೇಲೆ ಮೇಲೆ ಹೀಗೆ ಬರುತ್ತೆ. ಆ ತ್ರೈವಿದ್ಯಾ ಮಾಂ ಸೋಮಪಾಹ, ತ್ರೈವಿದ್ಯಾ ಅಂದ್ರೆ ಹೇಳುತ್ತಾರೆ ತಿಸ್ರ ವಿದ್ಯಾ ಋಗ್ಯಜಸ್ಸಾಮ ಲಕ್ಷಣ ಅಂದರೆ ಮೂರು ವಿದ್ಯೆಗಳನ್ನ ಪಡೆದವರು. ಯಾವ ರೀತಿಯಲ್ಲಿ? ಈ ವಿದ್ಯೆಗಳಿಂದ ಏನು ಪಡೆದು ಒಂದು ಯಜ್ಞಾದಿ ಕರ್ಮಗಳು ಮಾಡಿದರೆ ನಮಗೆ ಸ್ವರ್ಗಾದಿಗಳು ಸಿಗುತ್ತೆ ಅಂತ ತಿಳ್ಕೊಂಡವರು. ಸೋಮಪಾಹ ವಿಶೇಷವಾಗಿ ಸೋಮವನ್ನ ವಿಷ ಅಂದ್ರೆ ಸೋಮರಸವನ್ನ ಪಾನ ಮಾಡುವವರು. ಯಜ್ಞೈಹಿ ಇಷ್ಟವಾ ಸ್ವರ್ಗಜಿಂ ಪ್ರಾರ್ಥಯಂತೆ, ಯಜ್ಞವನ್ನ ಮಾಡಿ ಸೋಮಪಾನವನ್ನ ಮಾಡಿ ಅವರು ಪವಿತ್ರರಾಗಿ ಏನು ಕೇಳಿಕೊಳ್ಳುತ್ತಾರೆ ಅಂದರೆ ಸ್ವರ್ಗತಿಂ ಪ್ರಾರ್ಥಯಂತೆ. ಯಜ್ಞವನ್ನ ಅಂದ್ರೆ ವಿಶೇಷವಾಗಿ ಸ್ವರ್ಗಾದಿ ಲೋಕಗಳು ಬೇಕು ಅಂತ ತಾವು ಚೆನ್ನಾಗಿ ಕೇಳಿಕೊಳ್ತಾರೆ. ತೇ ಪುಣ್ಯಂ ಆಸಾಧ್ಯ ಸುರೇಂದ್ರ ಲೋಕಂ, ಆ ಪುಣ್ಯದಿಂದ ಅವರೇನ್ ಮಾಡುತ್ತಾರೆ ಅಂದ್ರೆ ಸುರೇಂದ್ರ ಲೋಕಂ ಆಸಾಧ್ಯ ಸ್ವರ್ಗ ಲೋಕಕ್ಕೆ. ಸುರೇಂದ್ರ ಅಂದ್ರೆ ಇಂದ್ರದೇವರು, ಸುರರಿಗೆ ಇಂದ್ರ, ಇಂದ್ರದೇವರ ಲೋಕ. ಅಲ್ಲಿಗೆ ಹೋಗಿ ಅಷ್ಟಂತಿ ದಿವ್ಯಾ ದಿವಿ ದೇವ ಭೋಗ, ಅಲ್ಲಿ ದೇವತೆಗಳು ಅನುಭವಿಸುವಂತಹ ಭೋಗಗಳಲ್ಲಿ ಇವರಿಗೆ ಯೋಗ್ಯವಾದ್ದು ಅವರು ಕೊಟ್ಟರೆ ಅಲ್ಲಿ ಭೋಗವನ್ನು ಪಡತಾ ಇರ್ತಾರೆ. ಎಷ್ಟು ಕಾಲ? ಪುಣ್ಯ ಎತ್ತರವರೆಗಿರುತ್ತೋ ಅಷ್ಟು. ತೇ ತಂ ಭುಕ್ತ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮತ್ತೆ ಲೋಕಂ ವಿಶಂತಿ. ಮತ್ತ ಅಲ್ಲಿ ಆ ಪುಣ್ಯವನ್ನ ಕಳಕೊಂಡ ಮೇಲೆ, ಅನುಭವಿಸಿ ಕಳಕೊಂಡ ಮೇಲೆ ಮರ್ತ್ಯಲೋಕಂ ವಿಶಂತಿ, ಆ ಸ್ವರ್ಗಲೋಕವನ್ನ ಬಿಟ್ಟು ಮನುಷ್ಯ ಲೋಕಕ್ಕೆ ಬರ್ತಾರೆ. ಇವಂ ತ್ರಯೀ ಧರ್ಮ ಅನುಪ್ರಪನ್ನ ಗತಾಗತಿಂ ಕಾಮಕಾಮಾಹ ಲಭಂತೆ. ಇದು ಹೇಳುತ್ತಾರೆ ಈ ರೀತಿಯಲ್ಲಿ ತ್ರಯೀ ಧರ್ಮ, ವೇದದಲ್ಲಿ ಮೇಲ್ನೋಟಕ್ಕೆ ಹೇಳಿದ ಧರ್ಮವನ್ನು ಅನುಸರಿಸುವಂತವರು ಕಾಮ ಕಾಮ ನೋಡಿ, ಕಾಮ ಅವರು ಯಾವುದನ್ನ ಕಾಮಿಸ್ತಾರೆ? ಕಾಮನೆಯನ್ನ ಕಾಮಿಸ್ತಾರೆ. ಇದು ಸ್ವಲ್ಪ ವಿಚಾರ. ಪದಾರ್ಥ ಸಿಗುತ್ತೆ, ಪದಾರ್ಥವನ್ನ ಕಾಮಿಸ್ತೇವೆ, ಪದಾರ್ಥ ಬೇಕು ಅಂತ ಇಚ್ಛಾ ಪಡ್ತೇವೆ. ಆ ಇಚ್ಛಾ ಪಟ್ಟಾಗ ಪದಾರ್ಥ ಸಿಗುತ್ತೆ, ಪದಾರ್ಥ ಸಿಕ್ಕರೆ ಸಂತೋಷ ಸಿಗುತ್ತೆ ನಮಗೆ. ಆದರೆ ಆ ಪದಾರ್ಥ ಸಿಕ್ಕಾಗ ಬರುವ ಸಂತೋಷಕ್ಕಿಂತ ಪದಾರ್ಥವನ್ನ ಬಯಸಿದಾಗ ಬರುವ ಒಂದು ಸಂತೋಷ ಅಂತಿರುತ್ತೆ, ಬಯಕೆಯಲ್ಲೇ ಸಂತೋಷ. ಆ ಬಯಕೆಯನ್ನ ಬಯಸೋದೇ ದೊಡ್ಡ ಸಂತೋಷ ಬರ್ತಾ ಇರುತ್ತೆ ಕೆಲವರಿಗೆ. ಕೆಲವರಿಗೆ ಗೊತ್ತು ನಾನು ಈ ಜನ್ಮದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ಅಂದ್ರೆ ಈ ಜನ್ಮದಲ್ಲಿ ಅಲ್ಲ, ಯಾವ ಜನ್ಮದಲ್ಲೂ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ಆದರೆ ಅವರು ನಾನು ಪ್ರೈಮ್ ಮಿನಿಸ್ಟರ್ ಆದಂತೆ ಹಾಗೆ ಹೀಗೆ ಬಯಸ್ತಾ ಬಯಸ್ತಾ ಇರ್ತಾರೆ. ಏನ್ ಬರುತ್ತೆ ಅದರಿಂದ ಅಂದ್ರೆ ಬಯಕೆಯನ್ನ ಬಯಸೋದರಲ್ಲೇ ಆನಂದ ಪಡ್ತಾರೆ. ಅದಕ್ಕೆ ಕಾಮ ಕಾಮ ಕಾಮನೆಯನ್ನ ಕಾಮಿಸ್ತಾರಂತೆ, ಬಯಸೋದನ್ನೇ ಬಯಸ್ತಾ ಇರ್ತಾರಂತೆ. ಅದೊಂದು ವಿಚಿತ್ರ ನೋಡಿ. ಬಯಕೆ ಶಾಂತ ಆಗಬೇಕು ಅಂತ ಬಯಸೋರು ಒಬ್ಬರಾದರೆ ಬಯಕೆ ಬೇಕು ಅಂತ ಬಯಸೋರು ಇದ್ದಾರೆ. ಕಾಮ ಕಾಮ ಗತಾಗತಂ ಲಭಂತೆ. ಗತಾಗತಂ ಅಂದ್ರೆ ಗತೇನ ಸಹಿತಂ ಆಗತಂ, ಹೋಗೋದು ಬರೋದು ಏನದು ಅಂದ್ರೆ ಹೇಳುತ್ತಾರೆ ಸ್ವರ್ಗಂ ಪ್ರತಿ ಗಮನಂ ಅಥವಾ ಮರ್ತ್ಯಲೋಕಂ ಪ್ರತಿ ಆಗಮನಂ, ಸ್ವರ್ಗಕ್ಕೆ ಹೋಗೋದು ಮತ್ತೆ ಬರೋದು ಹೀಗೇ ಇರ್ತಾರೆ. ಅಂದ್ರೆ ನ ಕದಾಪಿ ಅಪುನರಾವೃತ್ತಿಂ ಪ್ರಾಪ್ನುವಂತಿ ಎಂದು ಕೂಡ ತಿರುಗಿ ಬಾರದ ಸ್ಥಾನ ಅವರಿಗೆ ಎಂದೂ ಬರೋದಿಲ್ಲ ಅಂತ ಕೃಷ್ಣ ಹೇಳುತ್ತಾನೆ. ಹಾಗಾದರೆ ಈ ಕಾಮನೆಗಳು ಏನು ಮಾಡುತ್ತಾ ಇವೆ? ಇದು ಬೇಕು ಅದು ಬೇಕು ಅಂತ ಪುಣ್ಯ ಕಾರ್ಯ ಮಾಡುವುದು ಸುತರಾಂ ಸರಿಯಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆದರೆ ನಮ್ಮಲ್ಲಿ ಜಾಡ್ಯ ಕೂತಿದೆ, ತುಂಬಾ ದೊಡ್ಡ ಜಡ್ಡು ಕೂತಿದೆ. ಇಷ್ಟೆಲ್ಲ ಗೀತೆ ಕೇಳುತ್ತೀವಿ, ಎಲ್ಲ ಕೇಳುತ್ತೀವಿ, ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಕೇಳುತ್ತೀವಿ. ಆದರೆ ನಮ್ಮ ಮನೆಯಲ್ಲಿ ಏನೋ ಕಾರ್ಯಕ್ರಮ ಶುರು ಮಾಡಿದರೆ ಧರ್ಮ ಅರ್ಥ ಧರ್ಮಾರ್ಥ ಕಾಮಗಳಾದರೂ ಪರವಾಗಿಲ್ಲ, ಏನು ಧನ ಕನಕ ವಸ್ತು ವಾಹನ ಎಲ್ಲ ಸಂಪದ ಅಭಿವೃದ್ಧಾರ್ಥಂ ಎಲ್ಲ ಕೇಳ್ತಾ ಇರ್ತೀವಿ ಅಂತ ಕೇಳ್ತಾರೆ. ಈ ಜನ್ಮದಲ್ಲಿ ಎಷ್ಟು ಕೊಡಬೇಕೋ ಕೊಟ್ಟೇ ಕೊಡ್ತಾನೆ ಭಗವಂತ. ಧನ ಕನಕ ವಸ್ತು ವಾಹನ ಪಿಕ್ಚರ್ ಅದು ಎಷ್ಟು ಕೇಳಿಕೊಂಡ್ರು 20 ವ್ರತಗಳು ಮಾಡಿದ್ರೆ ಹೆಚ್ಚು ಕೊಡಲ್ಲ, ಎಷ್ಟು ಕೊಡಬೇಕೋ ಅಷ್ಟೇ ಕೊಡ್ತಾನೆ. ಅಂಥ ಕಾಲಕ್ಕೆ ದೇವರಲ್ಲಿ ನಿಷ್ಕಾಮನೆಯಿಂದ ಕೇಳಿಕೊಳ್ಳದೆ ಇವೆಲ್ಲ ಬಯಸ್ತಾ ಇರ್ತೇವೆ. ಬಯಸೋದು ಬೇಡ ಅಂತ ಕೃಷ್ಣ ಹೇಳಿಕೊಡ್ತಾ ಇದ್ದಾನೆ. ಹಾಗಾದರೆ ಇದೊಂದು ವರ್ಗ, ದೇವರನ್ನು ಚಿಂತನೆ ಮಾಡದೆ ವೇದದಲ್ಲಿ ಹೇಳಿದ ಮೇಲ್ನೋಟದ ಯಜ್ಞ ಪ್ರಕ್ರಿಯೆಗಳನ್ನು ನೋಡಿ ಸ್ವರ್ಗ ಬಂದರೆ ಚೆನ್ನಾಗಿರುತ್ತೆ ಅಂತ ಸ್ವರ್ಗವನ್ನೇ ಬಯಸಿ ಬಯಸಿ ತಿರುಗಾಡುವವರು ಕೆಲವರಾದರೆ, ಹಾ ವಿಶೇಷವಾಗಿ ಶ್ರೀಹರಿಯ ಸನ್ನಿಧಾನವನ್ನ ಬಯಸೋರು ಕೆಲವರು, ಅದರಲ್ಲೂ ಬರುತ್ತೆ. ಏನದು ಅಂದ್ರೆ ಇವಾಗ ಸ್ವರ್ಗ ಅಲ್ಲಿ ಹೋಗ್ತೇವೆ ಪುಣ್ಯ ಇದ್ರೆ ಇರ್ಲಿಕ್ಕಾಗುತ್ತೆ, ಇಲ್ಲ ಕಳೆದ ಬೀಳಬೇಕು ಅಂದು. ಅದಕ್ಕೆ ಯಾವ ಸ್ಥಾನಕ್ಕೆ ಹೋದರೆ ಇನ್ನು ಬರದಾಗ ಯಾವಾಗೂ ಸುಖವಾಗಿರಬಹುದು ಅಂತ ಕೆಲವರ ಆಲೋಚನೆ. ಅದಕ್ಕೆ ನೋಡಿದರು, ಓ ಮೋಕ್ಷ ಬರುತ್ತೆ, ಮೋಕ್ಷದಲ್ಲಿ ಏನ್ ಸಿಗುತ್ತೆ ಅಂದ್ರೆ ಹಾ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಭೋಗ ಪಡಬಹುದು, ಯಾವ ತೊಂದರೆ ಇಲ್ಲ. ಇಲ್ಲಿ ಊಟ ಕಾಲಕ್ಕೆ ಭೋಗ ಪಡ್ಲಿಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಸುಸ್ತಾಗುತ್ತೆ, ಹೊಟ್ಟೆ ತುಂಬುತ್ತೆ, ಸಾಕನ್ಸುತ್ತೆ. ಅಲ್ಲಿ ಹಾಗಲ್ಲ, ಕಂಟಿನ್ಯೂಸ್ ನಾನ್ ಸ್ಟಾಪ್ ಊಟ ಮಾಡುತ್ತಾ ಇದ್ರು ಹೊಟ್ಟೆ ದೊಡ್ಡದಾಗಲ್ಲ, ಗ್ಯಾಸ್ ಪ್ರಾಬ್ಲಮ್ ಇಲ್ಲ, ಯಾವುದೂ ಇಲ್ಲ, ರುಚಿ ಬರ್ತಾನೇ ಇರುತ್ತೆ. ಯಾವ ಸುಖ ಆದ್ರೂ ನಾನ್ ಸ್ಟಾಪ್ ಪಡ್ತಾನೇ ಇರ್ಬೋದು. ಅದಕ್ಕಾಗಿ ಮೋಕ್ಷ ಬಯಸ್ತಾರೆ. ಅಂದ್ರೆ ಮೋಕ್ಷದಲ್ಲಿ ಸಿಗುವ ಸದಾ ಸಿಗುವ ಸುಖ ಏನಿದೆ ಅದು ಬೇಕು ಅಂತ ಬಯಸ್ತಾರೆ. ಅದು ಯಾರು ಕೊಡ್ತಾರೆ? ದೇವರು. ಹಾಗಾದ್ರೆ ದೇವರು ಯಾವುದಕ್ಕೆ ಬೇಕು ಅಂದ್ರೆ ನಮಗೆ ಈ ಮೋಕ್ಷ ಕೊಡು ಅಂತ, ಒಂದು ಪ್ರಾಫಿಟ್ಗಾಗಿ ದೇವರನ್ನ. ಇವರೇನು ಮಾಡಿದ್ರು? ಸ್ವರ್ಗ ಬೇಕು ಅಂತ ದೇವರ ಚಿಂತನೆ ಮಾಡಿದರು, ಅವರು ಮೋಕ್ಷ ಬೇಕು ಅಂತ ಚಿಂತನೆ ಮಾಡಿದರು. ಪರ್ಪಸ್ ಏನಯ್ಯ ಅಂದ್ರೆ ಸುಖ. ಆದರೆ ಇನ್ನೊಂದು ವರ್ಗ ಇದೆ ಅಂತ ಹೇಳ್ತಾ ಇದ್ದಾರೆ. ಏನದು ಅಂದ್ರೆ ಆ ವರ್ಗ ನೋಡತಾ ಇದ್ದಾರೆ ಅವರು, ಇಲ್ಲೂ ಸುಖ ಸಿಗೋದು ನೋಡುತ್ತಾರೆ, ಇಲ್ಲೂ ಸುಖ ಸಿಗೋದು ನೋಡುತ್ತಾರೆ, ಮೋಕ್ಷದಲ್ಲೂ ಸುಖ ಸಿಗೋದನ್ನು ವರ್ಣನೆ ಮಾಡಿದ್ದನ್ನು ನೋಡುತ್ತಾರೆ. ಆದರೆ ಅವರ ಆಲೋಚನಾ ವಿಧಾನವೇ ಬೇರಿರುತ್ತೆ. ಏನದು ಅಂದ್ರೆ ಹೇಳುತ್ತಾರೆ, ಇಷ್ಟೆಲ್ಲ ಜೀವರಾಶಿಗಳಿಗೆ ಅನಂತ ಜನ್ಮಗಳಿಂದ ಹೊತ್ತು ಹೊತ್ತು ರಕ್ಷಣೆ ಮಾಡುವಂತಹ ಶ್ರೀಹರಿ ಇದ್ದಾನಲ್ಲ, ಇವನಿಗೆ ಇದರಿಂದ ಏನು ಲಾಭ ಅಂತ ಆಲೋಚನೆ ಮಾಡುತ್ತಾರೆ. ಏನು ಲಾಭ ಇಲ್ಲ. ಏನು, ನಾವು ಸಂತೋಷ ಪಟ್ಟರೆ ನೋಡಿ ಸಂತೋಷ ಪಡ್ತಾನೆ, ಇಷ್ಟೇ ಆತನಿಗೆ ಬೇಕಾಗಿದ್ದು. ಅದನ್ನ ನೋಡಿದ್ರು ಎಲ್ಲ, ಇಂಥ ಅಪರೂಪದ ವ್ಯಕ್ತಿ ಇರುವಾಗ ಇವನ ಸ್ನೇಹ ಇಂಥವನ ಜೊತೆಗಿದ್ರೆ ದೊಡ್ಡ ಮಹಾಭಾಗ್ಯ. ಇಂಥ ವ್ಯಕ್ತಿಯ ಪರಿಚಯವೇ ಆಗಲ್ಲ. ನಾನು ಇವನಿಂದ ಏನೋ ಬೇಡೋದು ಬೇಡ, ಇವನೇ ನನಗೆ ಸಾಕು, ನೀನೇ ನನಗೆ ಬೇಕು, ನಿನ್ನ ನಗು ಬೇಕು, ನಿನ್ನ ಸ್ನೇಹ ಬೇಕು, ನನ್ನ ಜೊತೆಗಿದ್ರೆ ಸಾಕು, ನಿನ್ನಿಂದ ಏನೋ ನನಗೆ ಬೇಡ ಅಂತ ಕೂಡುವವರಿದ್ದಾರೆ. ಅವರನ್ನ ಅನನ್ಯ ಅಂದ್ರೆ ಅನನ್ಯ ಎಂಬುದಕ್ಕೆ ಹೇಳ್ತಾ ಇದ್ದಾರೆ. ನವಿದ್ಯತೆ ಅನ್ಯ ಚಿಂತ್ಯತ್ವೇನ ಏಷಾಂತೆ ಅನನ್ಯ ಅನ್ಯತೆ ಅಚಿಂತೆಯಂತಹ ಮಾಂ ಚಿಂತೆಯಂತಹ. ಅವರು ದೇವರ ಚಿಂತನೆ ಮಾಡುವಾಗ ಅಲ್ಲೂ ಹೇಳುತ್ತಾರೆ, ಅವರು ನೋಡುತ್ತಾರಂತೆ, ಇಂಥ ವ್ಯಕ್ತಿ ನನಗೆ ಬೇಕು, ಇವನು ನನಗೆ ಸಿಕ್ಕರೆ ಸಾಕು, ಇವನು ಸಂತೋಷದಿಂದ ನನ್ನ ಕಡೆ ನೋಡಿದರೆ ಸಾಕು, ಅದರಲ್ಲಿ ಸಿಗುವ ಸುಖ. ದೇವರು ಇವ ನನ್ನವ ಅಂತ ಭುಜದ ಮೇಲೆ ಕೈ ಹಾಕಿದಾಗ ಬರುವ ಸುಖ ಮೋಕ್ಷದಲ್ಲೂ ಬರ್ತಾ ಇಲ್ಲ, ಸ್ವರ್ಗದಲ್ಲೂ ಬರ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ ಅಂತ ಅವರು ಮನಗಂಡಿದ್ದಾರೆ. ಚೆನ್ನಾಗಿ ಮನಸ್ಸಿಗೆ ಬರ್ತಾ ಇದೆ ಅಂದರೆ ಈ 14 ಲೋಕದಲ್ಲಿ ಸಿಗುವ ಸುಖ ಅದೆಲ್ಲ ರಾಶಿ ಹಾಕಿದರೆ ಮೋಕ್ಷದಲ್ಲಿ ತಿಂದು ಕುಡಿದು ಏನು ಮಾಡಿದರೆ ಸಿಗುವ ಸುಖ ಅದೆಲ್ಲ ರಾಶಿ ಹಾಕಿದರೆ ಅದೆಲ್ಲ ಬೆಟ್ಟದ ಮುಂದೆ ಚಿಕ್ಕ ತುಂಡು, ಯಾವುದು ಉಸುವಿನ ಕಾಳು ಬಿದ್ದಂತೇನೆ. ಯಾವುದರ ಮುಂದೆ? ದೇವರು ನಮ್ಮನ್ನ ನೋಡಿ ನೀನು ನನ್ನವ ಅಂತ ಹತ್ತಿರ ಕರೆದಾಗ ಏನೂ ಬಯಸದೆ ನನ್ನನ್ನೇ ಬಯಸಿದೆಯಾ? ನನ್ನ ಫ್ರೆಂಡ್ಶಿಪ್ ಬೇಕಾ? ನಾನು ಬೇಕಾ ನಿನಗೆ? ಇನ್ಯಾವುದು ಬೇಡವಾ? ನೀನೇ ಬೇಕು, ಹೌದಾ ಬಾ ಅಂತ ಹತ್ತಿರ ಕರೆದು ತನ್ನ ಆಲಿಂಗನ ಕೊಟ್ಟಾಗ, ತನ್ನ ಸ್ಪರ್ಶ ಮಾಡಿದಾಗ, ದರ್ಶನ ಕೊಟ್ಟಾಗ, ನಕ್ಕಾಗ ಬರುವ ಸುಖ ಏನಿರುತ್ತೆ? ಏನು ಸುಖ? ಇವನು ನನ್ನವ ಅಂತ ಭಾವನೆಯಿಂದ ಬರುವ ಸುಖ ಏನಿರುತ್ತೆ? ಆ ಸುಖ, ಈ ಸುಖ ಯಾವುದು ಅಂದ್ರೆ ಚಿಕ್ಕ ಕಾಳು ಪರ್ವತದಷ್ಟು, ಅಷ್ಟು ಸುಖ ಸಿಗುತ್ತೆ ಅವರಿಗೆ. ದೇವರನ್ನೇ ಬಯಸುವುದರಲ್ಲಿ ಸುಖ ಪಡುವವರು ಅವರು. ದೇವರಿಂದ ಬೇರೆದನ್ನು ಸುಖ ಬಯಸಿ ಸುಖ ಪಡುವವರು ಕೆಲವರು. ಆ ಬೇರೆದು ಮೋಕ್ಷದಲ್ಲಿ ಬರುವ ಸುಖ, ಇನ್ನೊಂದು ಇಲ್ಲಿ ಸಿಗುವ ಸುಖ ಅಲ್ಲೂ ಮತ್ತು ಹೇಳುತ್ತಾರೆ. ಅದಕ್ಕೆ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ? ಆ ಸ್ವರ್ಗ ಮೋಕ್ಷದಲ್ಲಿ ಸಿಗುವಂತಹ ಸುಖ ಭೋಗ ಸುಖ ಬೇಕಾ ಅವರಿಗೆ? ಬೇಡ. ಯಾಕೆ ಬೇಡ ಅಂತ ಹೇಳ್ತಾರೆ? ಅವರಿಗೆ ದೇವರನ್ನ ನೆನೆಯುವ ಕಾಲಕ್ಕೆ ಎಲ್ಲಿ ಈ ಸಂಸಾರಾವಸ್ಥೆಯಲ್ಲೇ ದೇವರೇ ಸಾಕು ಇನ್ನೇನು ಬೇಡ ಅಂತ ಯಾರು ಚಿಂತನೆ ಮಾಡುತ್ತಾ ಇರ್ತಾರೆ ಅಂಥವರಿಗೆ ಈ ಸಂಸಾರಾವಸ್ಥೆಯಲ್ಲಿ ಮಿಕ್ಕ ಸುಖ ಏನಿರುತ್ತೆ ಅದವರಿಗೆ ಡಿಸ್ಕಾರ್ಡ್. ಯಾಕೆ ಅಂದ್ರೆ ನಮ್ಗೆ ಸಬ್ಜೆಕ್ಟೇ ಹೊಸದು, ನಮ್ಗೆ ನಾವು ಪ್ರಯತ್ನ ಮಾಡಲ್ಲ, ಕೇಳಿದ್ರು ಮಾಡಲ್ಲ, ಮಾಡೋ ಬುದ್ಧಿ ಬರ್ತಾ ಇಲ್ಲ. ಅವರೇನ್ ಮಾಡುತ್ತಾರೆ, ದೇವರು ಬೇಕು, ದೇವರೇ ಬೇಕು ಎಂಬ ಬುದ್ಧಿಯಿಂದ ದೇವರ ಸ್ಮರಣೆ ಮಾಡ್ತಾ 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 ಬಂದಾಗ ಅವರಲ್ಲಿ ದೇವರು ಸುಖ ಕೊಡ್ಲಿಕ್ಕೆ ಶುರು ಮಾಡುತ್ತಾರೆ. ಇಷ್ಟೇ ನೋಡಿ, ಈ ದೃಷ್ಟಾಂತ ಯಾವಾಗಲೂ ಕೊಡ್ತಾ ಇರ್ತೇನೆ. ಅಪ್ಪ ಅಮ್ಮ ಅವರ ಹತ್ರ ಮಕ್ಕಳು ಯಾವಾಗೂ ಇದು ಬೇಕು ಅದು ಬೇಕು ಅಂತ ಬಯಸಿ ಬಂದವರು ಒಂದ್ ದಿವಸ ನಿಮಗೆ ನಾವೇನು ಕೊಟ್ಟವು ಅಂತ ಒಳ್ಳೆ ಮನಸ್ಸಿನ ಪರಿವರ್ತನೆಯಿಂದ ತಂದೆ ತಾಯಿ ಹತ್ರ ಬಂದು ದಿನಾಗ್ಲೂ ಬಂದು ಏನೋ ಕೆಲಸ ಮಾಡ್ತಾ ಇದ್ರು, ಕೇಳಿಸ್ಕೊಂಡು ಹೋಗ್ತಾ ಇದ್ರು. ಈಗ ಎಲ್ಲ ಮಾಡುತ್ತಾರೆ, ಏ ಏನು ಬೇಡಪ್ಪ ನಿಮ್ಮಿಂದ, ಅಲ್ಲ ತಗೊಂಡ್ರು ಇಲ್ಲ ಬೇಡ, ನೀವು ಸಂತೋಷ ಪಟ್ಟರೆ ಸಾಕು. ಅವರು ನಿತ್ಯ ಮಾಡುವ ಕೆಲಸವೇ, ಅದಕ್ಕೆ ಅಪ್ಪ ಅಮ್ಮ ಸಂತೋಷ ಪಟ್ಟು ಭುಜದ ಮೇಲೆ ಕೈ ಹಾಕಿದ್ರೆ ಖುಷಿಯೋ ಖುಷಿ. ಏನು ಬಂತಯ್ಯೋ ಪದಾರ್ಥ ದುಡ್ಡು ದುಗ್ಗಾಣಿ ಏನು ಬರಲಿಲ್ಲ, ಅವರು ಸಂತೋಷ ಪಟ್ಟರೆ ಅದರಿಂದ ನಿಮಗೆ ಸಂತೋಷ ಬಂತು. ಸರಿ ಅಪ್ಪ ಚೆನ್ನಾಗಿದೆ, ಮಕ್ಕಳು ಇಷ್ಟು ಕಾಲ ಎಲ್ಲ ಏನೋ ಕೇಳಿ 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 ತನ್ನ ಹತ್ರ ಬರ್ತಾ ಇದ್ರು, ಅವ್ರಿಗೆ ಕೊಡ್ತಾ ಇದ್ರು ಅಪ್ಪ ಅಮ್ಮ. ಈಗ ಮಕ್ಕಳು ನಮ್ಗೆ ಏನು ಬೇಡ, ನೀವು ಸಂತೋಷ ಪಟ್ಟರೆ ಸಾಕು ಅಂತ ಮಾಡಿದ್ರು. ಆಗ ಅಪ್ಪ ಅಮ್ಮ ಏನು ಕೊಡದೆ ಸುಮ್ಮನೆ ಇರ್ತಾರ, ಡಬಲ್ ಆಗಿ ಕೊಡ್ತಾರೆ. ಹೌದು ತಾನೆ, ಅದೇ ದೇವ ಮಾಡುತ್ತಾನೆ ಅಂತ. ಏನು ಮಾಡುತ್ತಾನೆ, ನೀನೇ ಬೇಕು ನೀನೇ ಸಾಕು ಅಂತ ಚಿಂತನೆ ಮಾಡಿದವರಿಗೆ ಮೋಕ್ಷದಲ್ಲಿ ತಿಂದು ಕುಡಿದು ಭೋಗ ಸುಖ ಏನಿರುತ್ತೆ ಆ ಸುಖ ಎಲ್ಲ ತನ್ನ ನೆನಪಿನಲ್ಲೇ ಸಂಸಾರಾವಸ್ಥೆಯಲ್ಲೇ ಕೊಟ್ಬಿಡ್ತಾನಂತೆ. ಅದಕ್ಕೆ ಅವರಂತಾರೆ, ಅದಕ್ಕೆ ತಾತನಷ್ಟು ಸುಖ ಇಲ್ಲಿ ನೆನೆಯೋ ಕಾಲಕ್ಕೆ ಬರುವಾಗ ಆ ಮೋಕ್ಷಕ್ಕೆ ಹೋಗಿ ಕೂತ್ಕೊಂಡು ಅಲ್ಲೇ ಕೊಡಬೇಕು, ಬೇಡ ಅಂತ ಬಿಡ್ತಾರೆ. ಈ ಮಾತಿನ ಅರ್ಥ ಅದು, ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೆ, ಆ ಕ್ವಶನ್ ಮಾರ್ಕ್ ಡಿಸ್ಕಾರ್ಡೆಡ್ ಅಂತ. ಯಾಕೆ, ಅದಕ್ಕೆ ತಾತನಷ್ಟು ಸುಖ ದೇವರನ್ನ ನೆನೆಯೋ ಕಾಲಕ್ಕೆ ಬರುತ್ತೆ. ಹೌದಾ, ಯಾರಿಗಾದ್ರೂ ಬಂತ ಹೇಳದ ನಿಜಲಾಭ ತುಷ್ಟ? ಯಾರು ಶುಕ ಮಹರ್ಷಿಗಳ ಪರಿಚಯ ಮಾಡುತ್ತಾ ನಿಜ ಲಾಭದಿಂದ ತುಷ್ಟರಾಗಿದ್ದರು ಎಂಬುದಕ್ಕೆ ಯಾದವಾರ್ಯರು ಹೇಳುತ್ತಾರೆ, ದೇವರ ಸ್ಮರಣೆಯಲ್ಲಿ ಅವರಿಗೆ ಮೋಕ್ಷ ಸುಖ ಬರ್ತಾ ಇತ್ತು. ಅದು ಹೇಗೆ ಸಾಧ್ಯ, ಮೋಕ್ಷ ಮೋಕ್ಷಕ್ಕೆ ಹೋಗದೇನೆ ಮೋಕ್ಷ ಸುಖ ಹೇಗೆ ಬರ್ತಾ ಇತ್ತು ಅಂದ್ರೆ ಮೋಕ್ಷದಲ್ಲಿ ಸಿಗುವ ಭೋಗಗಳೇನಿತ್ತಲ್ಲ ಆ ಸುಖ ಇಲ್ಲೇ ಸ್ವಾಮಿ ಕೊಟ್ಬಿಡ್ತಾ ಇದ್ದ. ಆದ್ರಿಂದ ಹೇಳ್ತಾರೆ ಅನನ್ಯ ಅಂದರೆ ಬೇರೊಂದು ಬೇಡ, ನೀನೇ ಸಾಕು ಅಂತ ಯಾರಾದರೆ ದೇವರನ್ನ ಚಿಂತೆಯಂತಹ ಮಾ ಚೆನ್ನಾಗಿ ವಿಶೇಷವಾಗಿ ಚಿಂತೆಯಂತಹ ಅಂದ್ರೆ ವಿಚಿಂತೆಯಂತಹ ವಿಶೇಷತ ಭಗವಂತನ ವಿಶೇಷವಾಗಿ ಕೆಳಕೊಳ್ಳುತ್ತಾ ಇರ್ತಾರೋ ಎಲ್ಲಾ ಕಡೆ ಅವನ ಜ್ಞಾನ ಪಡೀತಾ ಇರ್ತಾರೋ. ಏ ಜನಾಹ ಪರ್ಯುಪಾಸತೆ, ಯಾರಾದರೆ ನನ್ನ ಪರ್ಯುಪಾಸನ ಅಂದ್ರೆ ಪರಿ ಉಪಾಸನ, ಪರ್ಯುಪಾಸನ ಅಂದ್ರೆ ಏನು ಅಂದ್ರೆ ಹೇಳುತ್ತಾರೆ ಭಕ್ತಿ ಉದ್ರೇಕೇಣ ಉಪಾಸತೆ, ಭಕ್ತಿ ಉದ್ರೇಕದಿಂದ. ಏನು ಭಕ್ತಿ, ದೇವರ ಮೇಲೆ ಅಂಟು. ಏನಂಟು ಅಂದ್ರೆ ಇವ ಎಷ್ಟು ಕರುಣಾಕರ, ಎಲ್ಲರೂ ಎಷ್ಟು ಮಾಡುತ್ತಾನೆ ಎಂಬುದು ಮನಗಂಡು ಕಣ್ಣಾರೆ ನೋಡುತ್ತಾ ಆನಂದದಿಂದ ಇಂಥ ವ್ಯಕ್ತಿ ಜೊತೆಗಿರಬೇಕು ಅಂತ. ಆ ವ್ಯಕ್ತಿಯ ಜೊತೆಗೇನೆ ಆನಂದ ಪಡುತ್ತಾ ಆ ಲಕ್ಷಣಗಳನ್ನು ನೋಡಿ ಅದೇ ಹೇಳ್ತಾನೆ ಲಕ್ಷ್ಮಣ. ಯಾರು ನೀನು ಅಂದರೆ ಇತ ರಾಮಚಂದ್ರ, ನೀನು ಅಂದರೆ ನಾನು ಇವನ ದಾಸ ಅಂತಾನೆ, ತಮ್ಮ ಅಂತ ಹೇಳ್ಕೊಳ್ಳಲ್ಲ ನಾನು ದಾಸ ಅಂತಾನೆ. ಅಯ್ಯೋ ದಾಸ ಅಂದ್ರೆ ನಿನ್ನ ಕಟ್ಟಿ ಹಾಕಿದ್ದಾನ ರಾಮಚಂದ್ರ? ಇಲ್ಲ, ಮತ್ತೆ ಹೇಗೆ ದಾಸನಾದಿಯ? ಗುಣೈಹಿ ದಾಸತಾಂಗತಃ, ಆ ರಾಮನ ಗುಣಗಳು ನೋಡಿ ನಾನು ತಮ್ಮ ಅಲ್ಲಪ್ಪ, ದಾಸನಾಗಿದ್ರೆ ಚೆನ್ನಾಗಿರುತ್ತೆ, ಇಂಥವರ ದಾಸ್ಯ ಮಾಡಿದ್ರೆ ಸಾಕು ನನ್ನ ಜನ್ಮ ಸಾರ್ಥಕ ಅಂತ ಬಂದೆ ಅಂತ ಹೇಳ್ತಾನೆ. ಹಾಗಾದ್ರೆ ರಾಮನ ಗುಣಗಳೆಂತಾವು ಅಂದ್ರೆ ಆಚೆ ಇದ್ದವರು ಇವನ ಪಾದಕ್ಕೆ ಬಿದ್ದರೆ ಸಾಕಯ್ಯ, ಅಷ್ಟು ಚಿಕ್ಕವರು ನಾವು ಎಂಬ ಎಚ್ಚರ ಬಂದ್ಬಿಡುತ್ತೆ ಅಂತ. ರಾಮಚಂದ್ರನನ್ನ ಭಗವಂತನನ್ನ ಪರ್ಯುಪಾಸತೆ, ಪರ್ಯುಪಾಸತೆ ಅಂದ್ರೆ ಭಕ್ತಿ ಉದ್ರೇಕರಣ ಉಪಾಸತೆ, ಚೆನ್ನಾಗಿ ಭಕ್ತಿ ಉದ್ರೇಕದಿಂದ ಉಪಾಸನೆ ಮಾಡುತ್ತಾರೆ ಅಂತ. ತೇಷಾಂ ನಿತ್ಯ ಅಭಿಯುಕ್ತಾನಾಂ ಹೇಳ್ತಾರೆ. ನಿತ್ಯಾಭಿಯುಕ್ತರು ಅಂದ್ರೆ ಏನು ಅರ್ಥ ಅಂತ ಕೇಳಿದ್ರು. ನಿತ್ಯ ಅಭಿಯುಕ್ತರು, ನಿತ್ಯವೂ ಕೂಡ ಅಭಿ ಅಂದ್ರೆ ಎಲ್ಲಾ ರೀತಿಯಲ್ಲಿ ಯುಕ್ತರು, ದೇವರಲ್ಲೇ ಮನಸ್ಸಿಟ್ಟವರು ಅಂದ್ರು. ಹಾಗಾದರೆ ಯಾವಾಗಲೂ ಎಲ್ಲ ರೀತಿಯಲ್ಲಿ ದೇವರಲ್ಲೇ ಮನಸ್ಸಿಡೋದ್ರೆ ಏನು ಅಂದ್ರು. ಅದಕ್ಕೆ ರಾಜ ಹೇಳ್ತಾರೆ, ನಿತ್ಯಂ ಅಭಿ ಅಂದ್ರೆ ಸರ್ವಸ್ಮಿನ್ ದೇಶೆ ಶರೀರ ಇಂದ್ರಿಯ ಮನೋಭಿರ್ವಾಯುಕ್ತಾನ ಹೇಳ್ತಾರೆ. ತಮ್ಮ ಶರೀರ ಇಂದ್ರಿಯ ಮನಸ್ಸು ಇಲ್ಲಿ ಆಗುವ ಸಕಲ ವ್ಯಾಪಾರಗಳು ಎಲ್ಲದರಲ್ಲಿ ದೇವರನ್ನೇ ಸತತ ಚಿಂತನೆ ಮಾಡುವಂತವರು. ಮತ್ತು ಅಲ್ಲೂ ಸ್ಲಿಪ್ ಆಗುತ್ತೆ, ನಮ್ಮ ಶರೀರ ನಮ್ಮ ಇಂದ್ರಿಯ ನಮ್ಮ ಮನಸ್ಸುಗಳಲ್ಲಿ ದೇವರೇ ಎಲ್ಲ ಕಾರ್ಯ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ನೆನಪು ಸತತ ಇರುತ್ತೆ, ಜೊತೆಗೊಂದಿರುತ್ತೆ ಆ ನೆನಪು ಕೊಟ್ಟದ್ದವನೇ ಎಂಬ ನೆನಪು ಇರುತ್ತೆ. ಒಬ್ಬರಿರ್ತಾರೆ ದೇಹ ಇಂದ್ರಿಯ ಮನಸ್ಸು ಪ್ರಾಣ ಎಲ್ಲದರಲ್ಲಿ ಅವನೇ ಇದ್ದು ಎಲ್ಲ ನಡೆಸ್ತಾ ಇದ್ದಾನೆ ಎಂಬ ಎಚ್ಚರ ಇರುತ್ತೆ, ಆ ಎಚ್ಚರ ಕೊಟ್ಟದ್ದವನೇ ಎಂಬ ಎಚ್ಚರ ಹೋಗಿಬಿಟ್ರೆ ಮುಗಿಯುತ್ತೆ. ಎಲ್ಲಿ ಬೇಕಾದರೂ ಬರುತ್ತೆ, ಯಾವುದು ಈ ಪಾದರಸದಂತೆ ಬರ್ತಾ ಇರುತ್ತೆ ಅಹಂಕಾರ. ನಾನಿಟ್ಟೆ, ನಾನೆನೆದೆ, ನಾ ಚಿಂತನೆ ಮಾಡಿದೆ, ನಾ ಪೂಜೆ ಮಾಡಿದೆ, ಈ ನಾ ಅಂಬುದು ಕಳ್ಕೊಳ್ಳಿಕ್ಕೆ ದೊಡ್ಡ ವಜ್ರಾಯುಧ ಕೃಷ್ಣ ಕೊಡ್ತಾ ಇದ್ದಾನೆ. ಇದನ್ನು ಕತ್ತರಿಸಿ ಹಾಕಿ, ಇದೇ ದೊಡ್ಡ ಶತ್ರು ನಿಮಗೆ. ಮೇಲ್ನೋಟದ ಸಾಧನೆಗಳೆಲ್ಲ ಕೂಡ ಪೂರ ನಾಶ ಆಗುವಂತೆ ಮಾಡುವುದು ನೀವೇನು ವೇದೋಕ್ತ ಕರ್ಮಾನುಷ್ಠಾನ, ಅದು ಮಾಡಿದರೆ ಮೋಕ್ಷ ಬರಲೇಬೇಕು ನಿಮಗೆ. ಆದರೆ ನೀವು ಮಾಡುವ ವೇದೋಕ್ತ ಕರ್ಮಾನುಷ್ಠಾನ ಮಾಡಿದರೂ ಕೂಡ ನಿಮ್ಮ ಕೈಗೆ ಸಿಗದೆ ಮಾಡುವಂತಹ ವಿಷ ಯಾವುದು ಅಂದರೆ ಅಹಂಕಾರ. ಅದನ್ನು ಕಳ್ಕೊಳ್ಳಿ. ಅದು ಕಳ್ಕೊಳ್ಳುವುದು ಅಂದರೆ ಪ್ರತಿಯೊಂದು ಕ್ಷಣ ಏನೇನು ಕಾರ್ಯ ನಮ್ಮಿಂದ ಭಗವಂತ ಮಾಡಿ ಮಾಡಿಸಿದಾಗ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಪ್ರತಿಯೊಂದು ಕರ್ಮದಲ್ಲಿ ಹೆಜ್ಜೆ ಹೆಜ್ಜೆಗೂ ನಮಗೆ ಬಂದರೆ ಅದೇ ಅದನ್ನೇ ಸಾಧನೆ ಅಂತ ಕರೀತಾ ಇದ್ದಾರೆ. ಅಂತಹ ಸಾಧನೆ ಮಾಡುವವರನ್ನ ನಿತ್ಯಯುಕ್ತರು ನಿತ್ಯ ಅಭಿಯುಕ್ತರು ಅಂದ್ರು. ಅಂಥವರಿಗೆ ಯೋಗಕ್ಷೇಮಂ ವಹಾಮ್ಯಹಂ. ಯೋಗ ಅಂದ್ರೆ ಏನು ಹೇಳಿದ್ರು, ಯೋಗ ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ, ಅಪ್ರಾಪ್ತ ಪ್ರಾಪ್ತಿ ಯೋಗ, ಮೋಕ್ಷ ರೂಪ. ನಮಗೆ ಎಂದೂ ಸಿಗದೇ ಇರುವಂತದ್ದು ಯಾವುದು ಮೋಕ್ಷ, ಅದನ್ನು ಕೊಡ್ತಾನೆ ನಿಮಗೆ. ಕ್ಷೇಮ ಅಂದ್ರೆ ಆ ಮೋಕ್ಷದಲ್ಲಿ ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಅಲ್ಲ. ಮತ್ತು ಇವರು ಅದಕ್ಕೆ ಬಂದರಲ್ಲ ಮೋಕ್ಷದಲ್ಲಿ ಹೋಗ ಇಲ್ಲ, ಇವರು ಮೋಕ್ಷ ಬಯಸ್ತಾರಂತೆ. ಯಾಕೆ ಬಯಸ್ತಾರೆ ಅಂದ್ರೆ ಮೋಕ್ಷದಲ್ಲಿ ಸಿಗುವಂತಹ ಭೋಗಕ್ಕಾಗಿ ಮೋಕ್ಷ ಬಯಸಲ್ಲಂತೆ, ಇನ್ಯಾವುದಕ್ಕೆ ಬಯಸ್ತಾರೆ? ಮೋಕ್ಷ ಅಂದ್ರೆ ಈ ಸಂಸಾರಾವಸ್ಥೆಯಲ್ಲಿ ದೇವರ ದರ್ಶನ ಸದಾ ಇರಲ್ಲ, ಅದೆಷ್ಟೇ ಅಪರೋಕ್ಷ ಜ್ಞಾನಿಗಳು ಆದರೂ ಸದಾ ಇರಲ್ಲ. ಮೋಕ್ಷದಲ್ಲಾದರೆ ದೇವರು ನೋಡ್ತಾ ಇರಬಹುದು. ಆ ಒಂದು ಕಾರಣಕ್ಕಾಗಿ ದೇವ ಮೋಕ್ಷದಲ್ಲಿ ಏನು ಮಾಡುತ್ತಾನೆ, ಸಜ್ಜನರ ಜೊತೆಗೆ ಮೋಕ್ಷ ಮುಕ್ತರಾದವರ ಜೊತೆಗೆ ಒಂದು ರೂಪದಿಂದ ಅವರ ಜೊತೆಗೆ ಓಡಾಡ್ತಾ ಇರ್ತಾನಂತೆ. ಪರ್ಸನಲ್ ನಮ್ಮವ ಅಂತ ಹೇಗಿರುತ್ತೆ ಹಾಗೆ ಎಲ್ಲರ ಜೊತೆಗೆ, ಎಷ್ಟೆಷ್ಟು ಜೀವರಾಶಿಗಳಿರ್ತಾರೆ ಎಲ್ಲರ ಜೊತೆಗೆ ಒಂದೊಂದು ರೂಪದಿಂದ ಓಡಾಡ್ತಾ, ಕೆಲವರು ಅದು ಕೊಡು ಇದು ಕೊಡು ಅಂತ ಕೊಡ್ತಾ ಇರ್ತಾನೆ, ಕೆಲವರು ನೀನೇ ಬೇಕು ಅಂದು ಜೊತೆಗೆ ಓಡಾಡ್ತಾನೆ. ಇಷ್ಟೇ ವ್ಯತ್ಯಾಸ. ಅಲ್ಲೂ ಸುಖ ಕೊಡ್ತಾನೆ ಅವರಿಗೆ, ಸದಾ ತಾನೇ ದರ್ಶನ ಕೊಡ್ತಾ ಆನಂದ ಕೊಡ್ತಾನೆ. ಅದಕ್ಕಾಗಿ ಮೋಕ್ಷ ಬೇಕು. ದಿ ರೇರ್ ಆಪರ್ಚುನಿಟಿ ಯಾವುದು ಅಂದ್ರೆ ದೇವರನ್ನು ಸದಾ ನೋಡುವ ಭಾಗ್ಯ, ಅದು ಮೋಕ್ಷದಲ್ಲಿ ಸಿಗುತ್ತೆ ಅಂತ ಮೋಕ್ಷ ಬಯಸ್ತಾರೆ ಅಷ್ಟೇ ಹೊರತು ಅಲ್ಲಿ ತಿಂದು ಕುಡಿದು ಬೇಕಾಗಿಲ್ಲ ಅವರಿಗೆ. ಅಂಥವರ ಯೋಗ ಕ್ಷೇಮಂ ವಹಾಮ್ಯಹಂ, ಅವರ ಯೋಗ ಕ್ಷೇಮ. ಇಲ್ಲಿ ಆ ಮೋಕ್ಷ ಸಿಗಬೇಕಾದರೆ, ಆ ಮೋಕ್ಷದಲ್ಲಿ ಭಗವಂತನ ದರ್ಶನ ಆನಂದ ಸಿಗಬೇಕಾದರೆ ಇಲ್ಲಿ ಇವರಿಗೆ ಯೋಗ ಆಗಬೇಕಲ್ಲ. ಏನು ಯೋಗ? ದೇವರೇ ಬೇಕು, ಬೇರೊಂದು ಸಾಕು, ಅವನೇ ಬೇಕು ಎಂಬ ಯೋಗ ಬೇಕು. ಅದು ಕೊಡೋನು ಅವನೇ. ಕ್ಷೇಮ, ಆ ಬಂದ ಯೋಗ ತಪ್ಪಿ ಹೋಗದೆ ಸದಾ ಇರುವಂತೆ ಮಾಡುವುದೇ ಕ್ಷೇಮ. ದೇವರನ್ನು ಕೇಳಬೇಕಂತೆ, ಸ್ವಾಮಿ ಯೋಗ ಅಂದ್ರೆ ಮುಕ್ತಿ, ಕ್ಷೇಮ ಅಂದ್ರೆ ಆ ಮುಕ್ತಿಯಲ್ಲಿ ಸದಾ ನಮ್ಮನ್ನ ಆನಂದ ಪಡಿಸೋದಾದರೆ ಇಲ್ಲೂ ಕೊಡಯ್ಯ. ಯಾವುದು? ನೀನೇ ಬೇಕೆಂಬ ಚಿಂತನೆ, ನಿನ್ನನ್ನೇ ಪಡೆಯುವ ಸಾಧನೆ, ಅದರ ರಕ್ಷಣೆ ಕ್ಷೇಮ. ಆ ಎರಡನ್ನೂ ನಮಗೆ ಕೊಡು ಅಂತ ಹೇಳುತ್ತಾರೆ. ಹಾಗಾದರೆ ಯೋಗ ಕ್ಷೇಮ ಎರಡು ಬೇಕಾದರೆ ನಾವು ಯೋಗದಲ್ಲಿ ಕ್ಷೇಮದಲ್ಲಿ ಯೋಗ ಕ್ಷೇಮ ರೂಪದಿಂದ ಇರುವಂತಹ ಭಗವಂತನನ್ನು ಚಿಂತನೆ ಮಾಡಿದರೆ ಆ ಸ್ವಾಮಿ ನಮ್ಮ ಯೋಗ ಕ್ಷೇಮ ಎರಡನ್ನೂ ವಹಿಸ್ತಾನೆ ಅಂತ ತಿಳಿಸಿಕೊಟ್ಟಲ್ಲಿಗೆ ಶ್ರೀ ಕೃಷ್ಣಾರ್ಪಣಮಸ್ತು.